ಹ್ಯೂಮನ್ ಪೋಡಿಯಂ ಎಂಟಿಆರ್ ಸಿಯಾಟೆಲ್ ಮತ್ತು ಮಯ್ಯಾ ಪಬ್ಲಿಕೇಶನ್ ಸಹಭಾಗಿತ್ವದಲ್ಲಿ ಪ್ರಸ್ತುತಪಡಿಸುತ್ತದೆ ಪಾತಕ ಲೋಕ ಕನ್ನಡ ಟ್ರೂ ಕ್ರೈಮ್ ಪಾಡ್ಕಾಸ್ಟ್ K7 ಎಪಿಸೋಡ್ 1 ಕಿಲ್ಲಿಂಗ್ ಮಷೀನ್ ಆಫ್ ಬೆಂಗಳೂರು. 90ರ ದಶಕದ ಕೊನೆ ಭಾಗ. ಆಗಿನ್ನೂ ಬೆಂಗಳೂರು ಎಂದರೆ ಬರೀ 86 ಪೊಲೀಸ್ ಸ್ಟೇಷನ್ ಮತ್ತು 2 ಔಟ್ಪೋಸ್ಟ್ಗಳು ಇದ್ದ ಕಾಲ. ಉತ್ತರದಲ್ಲಿ ಯಲಹಂಕ ಕೊನೆಯಾದರೆ ದಕ್ಷಿಣದಲ್ಲಿ ಮಡಿವಾಳ ಉತ್ತರಹಳ್ಳಿ ಕೊನೆಯಾಗುತ್ತಿತ್ತು. ಪೂರ್ವದಲ್ಲಿ ಬೈಯಪ್ಪನಹಳ್ಳಿ ಮತ್ತು ಪಶ್ಚಿಮದಲ್ಲಿ ಕೆಂಗೇರಿ. ಅಲ್ಲಿಂದ ಮುಂದೆ ಬರುವುದೆಲ್ಲ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್. ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಜೊತೆಯಲ್ಲಿ ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳು ಬೆಂಗಳೂರಿನಲ್ಲಿ ಕಚೇರಿ ಇರುವ ಸೆಂಟ್ರಲ್ ರೇಂಜಿನ ಕೆಳಗೆ ಬರುತ್ತಿದ್ದವು. ಬೆಂಗಳೂರು ಗಡಿ ದಾಟಿದ ತಕ್ಷಣ ತೋಟಗಳು ಮತ್ತು ಕಾಡುಗಳು ಆರಂಭವಾಗುತ್ತಿದ್ದ ಕಾಲ. ರಾತ್ರಿ ಹೊತ್ತು ಕತ್ತಲಿನಲ್ಲಿ ಎಷ್ಟೋ ಆಕ್ಸಿಡೆಂಟ್ ಆಗುತ್ತಿದ್ದವು. ಟೂ ವೀಲರ್ಗಳಿಗೆ ಹಿಟ್ ಅಂಡ್ ರನ್ ಕೇಸುಗಳು ಆಗುವುದು ಸಾಮಾನ್ಯವಾಗಿರುತ್ತಿತ್ತು. ಯಾರೂ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಇದರ ಮಧ್ಯೆ ಕೆಲವು ಕೊಲೆಗಳು ಸಹ ನಡೆಯುತ್ತಿದ್ದವು. ಆದರೆ ಒಂದು ಕೊಲೆಯ ಬಗ್ಗೆ ಚರ್ಚೆ ನಡೆಯುತ್ತಿದ್ದಾಗ ಪೊಲೀಸರಿಗೆ ಎಷ್ಟೋ ಹಿಟ್ ಅಂಡ್ ರನ್ ಆಕ್ಸಿಡೆಂಟ್ಗಳ ಬಗ್ಗೆ ಸಂಶಯ ಬರಲು ಆರಂಭವಾಯಿತು. ಅದರ ಹಿಂದೆ ಬಿದ್ದ ಪೊಲೀಸರಿಗೆ ಸಿಕ್ಕಿದ್ದು ಬರೋಬ್ಬರಿ 60 ಕೇಸುಗಳು. ಅದರಲ್ಲಿ ಸ್ಥಳದಲ್ಲೇ ಸತ್ತವರ ಸಂಖ್ಯೆ 23. ಬನ್ನಿ, ಈ ಕಿಲ್ಲಿಂಗ್ ಮೆಷಿನ್ ಆಫ್ ಬೆಂಗಳೂರು ಬಗ್ಗೆ ಹ್ಯೂಮನ್ ಪೋಡಿಯಂನಲ್ಲಿ ಕೇಳೋಣ. K7 ಎಪಿಸೋಡ್ 1, ಶ್ಯಾಮ್ ಮತ್ತು ರವಿ ಎಂಬ ಪಾತಕಿ ಜೋಡಿಯ ಕಥೆ. 1998 ಬೆಂಗಳೂರು ಸೆಂಟ್ರಲ್ ರೇಂಜ್ ಪೊಲೀಸ್ ಕಚೇರಿಯಲ್ಲಿ ರೇಂಜ್ ಕೆಳಗೆ ಬರುವ ಎಲ್ಲಾ ಪೊಲೀಸ್ ಅಧಿಕಾರಿಗಳ ವಾರದ ರಿವ್ಯೂ ಮೀಟಿಂಗ್ ನಡೆಯುತ್ತಿತ್ತು. 3 ಜಿಲ್ಲೆಗಳ ಎಸ್ಪಿಗಳು ಮತ್ತು ಎಲ್ಲಾ DYSPಗಳು ಮೀಟಿಂಗ್ನಲ್ಲಿ ಇದ್ದರು. ಒಂದು ಫೈಲ್ ತೆಗೆದ ರೇಂಜ್ DIG TJ ಪ್ರಕಾಶ್, ಏನ್ರಿ ಇದು ಹೆಸರು, ಪಿದಕಿದ ಬೇಳೆ ಅಂದ್ರೆ ಏನ್ರಿ ಎಂದು ಚನ್ನಪಟ್ಟಣ DYSPಯನ್ನ ಕೇಳಿದರು.
ಅದೇ ಸರ್, ಮೊನ್ನೆ ಡಬಲ್ ಮರ್ಡರ್ ಆಗಿತ್ತಲ್ಲ, ಅತ್ತೆಯ ಮತ್ತು ಅಳಿಯಂದು, ಅತ್ತೆ ಹೆಸರು ಪಿದಕಿದ ಬೇಳೆ ಅಂತ, ಅಂದರೆ ಹಿಸ್ಕಿದ ಅವರೆಕಾಳು. ಅವರು ಹಕ್ಕಿ ಪಿಕ್ಕಿ ಜನಾಂಗದವರು ಸರ್, ಅವರಲ್ಲಿ ಹೆಸರು ಇಡೋದೇ ಹಾಗೆ, ಟೊಮ್ಯಾಟೊ, ಪಪ್ಪಾಯಿ, ಪುಕ್ಕ, ಬೀನ್ಸು ಅಂತೆಲ್ಲ ಹೆಸರಿಡ್ತಾರೆ. ಅಳಿಯನ ಹೆಸರು ಮಾತ್ರ ಹೇಗೋ ಚಂದ್ರ ಅಂತ ಇಟ್ಬಿಟ್ಟಿದ್ದಾರೆ ಎಂದು ಚನ್ನಪಟ್ಟಣ DYSP ಹೇಳಿದರು.
ಒಳ್ಳೆ ಹೆಸರು ಕಂಡ್ರಿ ಇದು ಎಂದು ಜಯಪ್ರಕಾಶ್ ಅವರು ಹೇಳಿದಾಗ ಎಲ್ಲರೂ ಮುಸಿ ಮುಸಿ ನಕ್ಕರು.
ಅದು ಸರಿ, ಏನಾಯಿತು ಇನ್ವೆಸ್ಟಿಗೇಷನ್, ಯಾಕೆ ಕೊಲೆ ಮಾಡಿದರು ಅಂತ ಏನಾದರೂ ಗೊತ್ತಾಯ್ತಾ ಎಂದು ಜಯಪ್ರಕಾಶ್ ಕೇಳಿದರು.
ಇಲ್ಲ ಸರ್, ದಿಸ್ ಕೇಸ್ ಈಸ್ ನಾಟ್ ಮೇಕಿಂಗ್ ಎನಿ ಸೆನ್ಸ್.
ಈ ಜನಾಂಗದವರು ಯಾರ ಜೊತೆನೂ ಸೇರೋದಿಲ್ಲ ಮತ್ತು ಯಾರ ಜೊತೆನೂ ಜಗಳ ಆಡೋದಿಲ್ಲ. ಜೊತೆಯಲ್ಲಿ ಇವರ ಹತ್ರ ದುಡ್ಡು ಇರೋದಿಲ್ಲ ಸರ್. ಅಲ್ಲೇ ಕಾಡಿನಲ್ಲಿ ಸಿಗೋ ನೆಲ್ಲಿಕಾಯಿ, ಬೇರುಗಳು, ಜೇನು ತಗೊಂಡು ಹೋಗಿ ಮಾರಿ ಬಂದು ದುಡ್ಡಲ್ಲಿ ಅವಳು ಅಳಿಯ TVS ಮೊಪೆಟ್ ತೊಗೊಂಡಿದ್ದ. ಅತ್ತೆಗೆ ಹುಷಾರಿಲ್ಲ ಅಂತ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾನೆ. ವಾಪಸ್ ಬರ್ತಾ ಕತ್ತಲಾಗಿದೆ
ಸರ್. ಇನ್ನೊಂದು ಬೈಕ್ ಪಕ್ಕದಲ್ಲಿ ನಿಂತ ಟೈರ್ ಮಾರ್ಕ್ ಕೂಡ ಇದೆ ಸರ್.
ಆ ಬೈಕ್ನಲ್ಲಿ ಬಂದವರೆ ಯಾವುದೋ ರಾಡ್ ಥರದ ಬ್ಲಂಟ್ ವೆಪನ್ನಲ್ಲಿ ಇಬ್ಬರಿಗೂ ತಲೆ ಹಿಂದ್ಗಡೆ, ಅಂದರೆ ಕುತ್ತಿಗೆಯ ಸ್ವಲ್ಪ ಮೇಲೆ ಹೊಡೆದಿದ್ದಾರೆ. ಇಬ್ಬರೂ ಒಂದೊಂದೇ ಏಟಿಗೆ ಸತ್ತು ಹೋಗಿದ್ದಾರೆ ಸರ್
ಎಂದು DYSP ಹೇಳಿದರು.
ರಾಬರಿ ಎಂದು ಜಯಪ್ರಕಾಶ್ ಕೇಳಿದರು.
ರಾಬರಿಗೆ ಇವ್ರ ಹತ್ರ ಏನೂ ಇರೋದಿಲ್ಲ ಸರ್, ಯಾಕಂದರೆ ಈ ಹೆಂಗಸರು ಯಾವುದೇ ಚಿನ್ನ ಹಾಕೋದಿಲ್ಲ.
ಚಂದ್ರನ ಮನೆಯಲ್ಲಿ ಕೇಳಿದಾಗ ಅವತ್ತು ಮನೆಯಲ್ಲಿ ಇದ್ದದ್ದು 30 ರೂಪಾಯಿ, ಅದನ್ನು ತಗೊಂಡು ಡಾಕ್ಟರ್ಗೆ ತೋರಿಸಿ ಮೆಡಿಸನ್ ತಗೊಂಡಿದ್ದಾರೆ. ಅವನ ಹೆಂಡತಿ ಪ್ರಕಾರ ಚಂದ್ರ ಚನ್ನಪಟ್ಟಣಕ್ಕೆ ಹೋದರೆ ಯಾವಾಗಲೂ ಮೊಪೆಡ್ಗೆ 10 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಿದ್ದಂತೆ ಅಷ್ಟೇ. ಆ ಲೆಕ್ಕದಲ್ಲಿ ನೋಡಿದರೆ ಅವನ ಹತ್ರ ಏನೂ ದುಡ್ಡು ಉಳಿದಂಗೆ ಕಾಣಲ್ಲ. ಈ ಜನಗಳಿಗೆ ದುಡ್ಡು ಇರಬೇಕಂತ ಏನಿಲ್ಲ, ಕಾಡಿನಲ್ಲಿ ಏನಾದರೂ ಸಿಕ್ಕರೆ ಸಾಕು, ಶಿಕಾರಿ ಮಾಡಿಕೊಂಡೋ ಗೆಡ್ಡೆ ಸೊಪ್ಪು ತಿನ್ಕೊಂಡೋ ಬದುಕ್ತಾರೆ ಎಂದು DYSP ಹೇಳಿದರು.
ಏನೂ ಮೋಟಿವ್ ಇಲ್ಲದೆ ಇಬ್ಬರನ್ನ ಯಾರಾದರೂ ಯಾಕ್ರಿ ಕೊಲೆ ಮಾಡ್ತಾರೆ, ಮಿಸ್ಟೇಕನ್ ಐಡೆಂಟಿಟಿ ಎಂದು ಜಯಪ್ರಕಾಶ್ ಕೇಳಿದರು.
ಇರ್ಬೋದು ಸರ್, ಆದರೆ ಪೋಸ್ಟ್ಮಾರ್ಟಮ್ ಮಾಡಿದ ಡಾಕ್ಟರ್ ಹತ್ರ ನಿನ್ನೆ ಮಾತಾಡಿದೆ, ಅವರು ಹೇಳೋ ಪ್ರಕಾರ ಇಬ್ಬರಿಗೂ ಏಟು ಒಂದೇ ಕಡೆ ಬಿದ್ದಿದೆಯಂತೆ, ಅದು 1 ಸೆಂಟಿಮೀಟರ್ ಸಹ ವ್ಯತ್ಯಾಸ ಇಲ್ದಂಗೆ, ಅದು ಕುತ್ತಿಗೆ ಮೇಲೆ ತಲೆಬುರುಡೆ ಶುರುವಾಗೋ ಜಾಗದಲ್ಲಿ. ಆ ಕತ್ತಲಲ್ಲಿ ಅಷ್ಟೊಂದು ಆಕ್ಯುರೇಟಾಗಿ ಇಬ್ಬರಿಗೂ ಹೊಡೆಯೋದು ಕಷ್ಟ ಅಂತ ಅನ್ನಿಸ್ತು.
ಇದು ಆಕಸ್ಮಿಕನೋ ಅಥವಾ ಯಾರಾದರೂ ಎಂದು ಅರ್ಧಕ್ಕೆ ನಿಲ್ಲಿಸಿದರು DYSP.
ಇದನ್ನು ಸ್ವಲ್ಪ ಯೋಚನೆ ಮಾಡ್ಬೇಕು ಕಣ್ರಿ, ಅಷ್ಟೊಂದು ಆಕ್ಯುರೇಟಾಗಿ ಕತ್ತಲಲ್ಲಿ ಹೊಡೆಯೋದು ಕಷ್ಟನೇ. ಸ್ವಲ್ಪ ಹುಡುಕಿ, ನಿಮ್ಮಲ್ಲಿ ಹಳೆ ಕೇಸ್ಗಳಲ್ಲಿ ಯಾರ್ದಾದರೂ ಈ ಥರ ತಲೆ ಹಿಂದ್ಗಡೆ ಕತ್ತಿನ ಮೇಲೆ ಹೊಡೆದು ಕೊಲೆ ಮಾಡಿದ್ರಾ ಅಂತ ಏನಾದರೂ ಲೀಡ್ ಸಿಗ್ಬೋದು ಎಂದು ಜಯಪ್ರಕಾಶ್ ಹೇಳಿದರು. ತಕ್ಷಣವೇ ಎದುರಿಗಿದ್ದ ದೇವನಹಳ್ಳಿ DYSP,
ಸರ್ ಕ್ಯಾನ್ ಐ ಮೇಕ್ ಅ ಸಬ್ಮಿಷನ್ ಎಂದು ಕೇಳಿದರು.
ಹೇಳಿ ಎಂದು ಜಯಪ್ರಕಾಶ್ ಅವರ ಕಡೆ ನೋಡಿದಾಗ,
ಸರ್
ನನ್ನ ಸಬ್ ಡಿವಿಷನ್ನಲ್ಲಿ ಒಂದೆರಡು ಕೇಸ್ ಬಗ್ಗೆ ಹೇಳಬೇಕು ಅಂತಿದ್ದೆ. ಎರಡು ವಾರದ ಹಿಂದೆ ನಂದಿ ಹಿಲ್ ಕ್ರಾಸ್ನಲ್ಲಿ ಒಂದು ಹಿಟ್ ಅಂಡ್ ರನ್ ಕೇಸ್ ಆಗಿತ್ತು. ಆ ಕೇಸಿನ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಹಳ ಕನ್ಫ್ಯೂಸಿಂಗ್ ಆಗಿತ್ತು. ಯಾಕಂದರೆ ಬೈಕ್ ರೈಡರ್ ಮುಂದುಗಡೆ ಬಿದ್ದು ಹಣೆಯ ಬಲಭಾಗದಲ್ಲಿ ಹೆಲ್ಮೆಟ್ ಒಡೆದು ಹೋಗಿತ್ತು. ಆದರೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆತ ಸತ್ತಿದ್ದು ಆತನ ತಲೆಯ ಹಿಂದಿನ ಭಾಗ, ಅಂದರೆ ಕುತ್ತಿಗೆಯ ಸ್ವಲ್ಪ ಮೇಲುಗಡೆ ಬಿದ್ದಿರುವ ಬಲವಾದ ಏಟಿನಿಂದ ಅಂತಿತ್ತು. ನಾನು ಹೆಲ್ಮೆಟ್ ತರಿಸಿ ನೋಡಿದೆ, ಹಿಂದ್ಗಡೆ ಪೂರ್ತಿ ಒಡೆದು ಹೋಗಿ ಪುಡಿ ಪುಡಿಯಾಗಿತ್ತು. ಅವನು ಮುಂದೆ ಬಿದ್ದಾಗ ಹೆಲ್ಮೆಟ್ ಹಿಂದ್ಗಡೆ ಹೆಂಗೆ ಪುಡಿಯಾಯಿತು ಮತ್ತು ಅಲ್ಲಿಗೆ ಬಲವಾದ ಪೆಟ್ಟು ಹೆಂಗೆ ಬಿತ್ತು ಅಂತ ಯೋಚನೆ ಮಾಡ್ತಿದ್ದೆ. ಆಗ ಎರಡು ತಿಂಗಳ ಹಿಂದಿನ ಕೇಸ್ ಇನ್ನೊಂದು ನೆನಪಿಗೆ ಬಂತು ಸರ್. ದೇವನಹಳ್ಳಿ ವಿಜಯಪುರ ರಸ್ತೆಯಲ್ಲಿ ಒಂದು ಸೆಲ್ಫ್ ಆಕ್ಸಿಡೆಂಟ್ ಆಗಿತ್ತು. ಆ ಹುಡುಗನಿಗೆ ತಂದೆ ಇಲ್ಲ ಮತ್ತು ತಾಯಿಗೊಬ್ಬನೇ ಮಗ. ಅವನಿಗೆ ತಾಯಿ ಮದುವೆ ನಿಶ್ಚಯ ಮಾಡಿದ್ಲು. ಸ್ವಲ್ಪ ಚಿನ್ನ ಮತ್ತು ಬಟ್ಟೆ ತರೋದಕ್ಕೆ ಅಂತ ಬೆಂಗಳೂರಿಗೆ ಬೈಕ್ನಲ್ಲಿ ಬಂದಿದ್ದನಂತೆ. ವಾಪಸ್ ಬರುವಾಗ ರಾತ್ರಿಯಾಗಿದೆ. ಬೆಳಿಗ್ಗೆ ನೋಡಿದರೆ ರಸ್ತೆ ಬದಿ ಮೋರಿಗೆ ಬೈಕ್ ಹೊಡೆದು ಇವನ ಹೆಡ್ ಇಂಜುರಿ ಆಗಿತ್ತು. ಹೆಲ್ಮೆಟ್ ಹಣೆಯ ಭಾಗದಲ್ಲಿ ಒಡೆದು ಹೋಗಿತ್ತು ಸರ್. ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಅಲ್ಲೂ ಡಾಕ್ಟರ್ ಪ್ರಕಾರ ಅವನ ತಲೆ ಹಿಂದೆ ಬಲವಾದ ಪೆಟ್ಟು ಬಿದ್ದಿದೆ. ಆ ಹೆಲ್ಮೆಟ್ ತರಿಸಿ ನೋಡಿದೆ ಸರ್, ಅದೂ ಸಹ ಹಿಂದೆ ಪುಡಿ ಪುಡಿಯಾಗಿದೆ. ಅವೆರಡನ್ನೂ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸೋ ವ್ಯವಸ್ಥೆ ಮಾಡ್ತಾ ಇದ್ದೆ
ಎಂದು ಹೇಳಿದರು. ಅವನು ಸತ್ತೊಂದೇನ್ರಿ ಎಂದು ಜಯಪ್ರಕಾಶ್ ಕೇಳಿದರು.
ಇಲ್ಲ ಸರ್, ಸತ್ತಿದ್ರೆ ಒಳ್ಳೇದಿತ್ತು ಅಂತ ಅನಿಸ್ತಾ ಇದೆ. ತಲೆಗೆ ಏಟು ಬಿದ್ದ ಶಾಕ್ಗೆ ಎಲ್ಲ ಮರ್ತು ಹೋಗಿದೆ ಸರ್. ಅದು ಹಾಳಾಗಿ ಹೋಗಲಿ ಅಂದರೆ ಅವನ ನರ್ವ್ಗಳಿಗೆ ತುಂಬ ಡ್ಯಾಮೇಜ್ ಆಗಿ ಬೆಡ್ ರಿಡನ್ ಆಗಿದ್ದಾನೆ. ಪಾಪ ಅವನ ತಾಯಿ ಒಬ್ಬಳೇ ಇಷ್ಟು ವರ್ಷ ಅವನನ್ನು ಸಾಕಿ ಈಗ ಅವನನ್ನು ನೋಡ್ಕೋತಾ ಇದ್ದಾನೆ. ಆ ತಾಯಿ ನೋಡಿದರೆ ಬೇಜಾರಾಗುತ್ತೆ ಸರ್. ಅವನು ಮದುವೆಗೆ ಅಂತ ತಂದಿದ್ದ ಚಿನ್ನ ಮತ್ತು ಬಟ್ಟೆ ಸಿಗಲೇ ಇಲ್ಲ. ಆಕ್ಸಿಡೆಂಟ್ ಮೊದಲು ನೋಡಿದವ್ರು ಯಾರೋ ತೊಗೊಂಡು ಹೋಗಿರಬೇಕು ಅಂತ ಯೋಚನೆ ಮಾಡಿದ್ವಿ. ಯಾಕೋ ಡೌಟ್ ಆಗ್ತಾ ಇದೆ ಸರ್
ಎಂದು ಹೇಳಿದರು. ಒಮ್ಮೆಲೆ ಗಂಭೀರವಾದ ಜಯಪ್ರಕಾಶ್ ದೀರ್ಘವಾದ ಉಸಿರು ಬಿಟ್ಟು ಎಲ್ಲರ ಮುಖವನ್ನು ನೋಡಿದರು. ತಕ್ಷಣವೇ ಹೊಸಕೋಟೆ DYSP, ಸಾರ್ ಅದು ನಮ್ಮ ಹೊಸಕೋಟೆ ಹೆಚ್ ಕ್ರಾಸ್ ರೋಡ್ನಲ್ಲೂ ಇದೇ ಥರದ್ದು ಏನೋ ಆಗಿದ್ದು ನೆನಪಿದೆ. ಬೇರೆ ಕೇಸ್ನಲ್ಲಿ ಬ್ಯುಸಿ ಇದ್ದುದರಿಂದ ಗಮನ ಹರಿಸಲಿಲ್ಲ. ಹೊಸಕೋಟೆ ಸರ್ಜಾಪುರ ರೋಡ್ನಲ್ಲೂ ಒಂದು ಕೇಸ್ ಆಗಿತ್ತು, ಹಿಟ್ ಆ್ಯಂಡ್ ರನ್. ಆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುವಷ್ಟು ಜೋರಾಗಿ ವೆಹಿಕಲ್ ಓಡಿಸೋಕೆ ಆಗೋದೇ ಇಲ್ಲ ಅಂತ ನಾನು ಹೇಳಿದ್ದೆ.
ತುಂಬ ಗುಂಡಿ ಇದೆ ಸರ್, ಚೆಕ್ ಮಾಡಿಸ್ತೀನಿ ಸರ್
ಎಂದು ಹೇಳಿದರು. ಇದ್ದಕ್ಕಿದ್ದಂತೆ ಮೀಟಿಂಗ್ ಗಂಭೀರ ಸ್ವರೂಪಕ್ಕೆ ತಿರುಗಿತು. ಪ್ರತಿ DYSP ತಮ್ಮ ತಮ್ಮ ಸಬ್ ಡಿವಿಷನ್ಗಳಲ್ಲಿ ನಡೆದ ಒಂದಲ್ಲ ಒಂದು ಆಕ್ಸಿಡೆಂಟ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಲು ಆರಂಭಿಸಿದರು. SPಗಳು ಮತ್ತು DIG ಮೌನವಾಗಿ ಕುಳಿತು ಕೇಳತೊಡಗಿದರು. ಮಧ್ಯಾಹ್ನದ ಹೊತ್ತಿಗೆ ಆ ಮೀಟಿಂಗ್ನಲ್ಲಿ ಇದ್ದವರಿಗೆಲ್ಲ ಒಂದು ವಿಷಯ ಅರ್ಥವಾಗಿತ್ತು. ಹೈವೇಗಳಲ್ಲಿ ನಡೆದ ಅಪಘಾತಗಳೆಲ್ಲ ಆಕ್ಸಿಡೆಂಟ್ಗಳಲ್ಲ, ಬೈಕ್ ಮತ್ತು ಸ್ಕೂಟರ್ ಆಕ್ಸಿಡೆಂಟ್ ಕೇಸ್ಗಳನ್ನು ಮತ್ತೆ ತೆಗೆದು ತಿರುಗಿಸಿ ನೋಡಲೇಬೇಕು, ಎಲ್ಲೋ ಏನೋ ಎಡವಟ್ಟಾಗ್ತಿದೆ ಅಂತ. ಮೀಟಿಂಗ್ ಕೊನೆಯಲ್ಲಿ ಜಯಪ್ರಕಾಶ್, ನೋಡ್ರಿ, ನನ್ನ ಅನುಮಾನದ ಪ್ರಕಾರ ಯಾವುದೋ ಒಂದು ಗ್ಯಾಂಗ್ ಹೈವೇ ರಾಬರಿ ಮಾಡ್ತಾ ಇದೆ. ಇವೆಲ್ಲ ಆಕ್ಸಿಡೆಂಟ್ ಥರ ಕಾಣೋ ಹಾಗೆ ಮಾಡ್ತಾ ಇದೆ ಅಷ್ಟೆ. ಹಾಗಾಗಿ ಪ್ರತಿ ಪೊಲೀಸ್ ಸ್ಟೇಷನ್ನಿಂದ ಕ್ರೈಮ್ ಇನ್ವೆಸ್ಟಿಗೇಷನ್ನಲ್ಲಿ ಎಫಿಷಿಯಂಟ್ ಆಗಿರೋ ಒಬ್ಬ, ಅದು ಸಬ್ ಇನ್ಸ್ಪೆಕ್ಟರ್ ಬೇಕಾದರೂ ಆಗಿರಬಹುದು, ಕಾನ್ಸ್ಟೇಬಲ್ ಬೇಕಾದರೂ ಆಗಿರಬಹುದು, ಸೇರಿಸಿ ಒಂದು ಡೆಡಿಕೇಟೆಡ್ ಟೀಮ್ ಮಾಡಿ. ಈ ಕೇಸು ಮುಗಿಯೋವರೆಗೆ ಆ ಟೀಮ್ನಲ್ಲಿರೋರಿಗೆ ಇದೊಂದೇ ಕೆಲಸಕ್ಕೆ ಹಾಕಿ, ನಾನು ಡೈರೆಕ್ಟಾಗಿ ಸೂಪರ್ವೈಸ್ ಮಾಡ್ತೀನಿ, ಮುಂದಿನ ರಿವ್ಯೂ ಮೀಟಿಂಗ್ ಹೊತ್ತಿಗೆ ಕೆಲಸ ಶುರುವಾಗಿರಬೇಕು ಎಂದು ಹೇಳಿದರು. ಮುಂದಿನ ವಾರದ ರಿವ್ಯೂ ಮೀಟಿಂಗ್ ಹೊತ್ತಿಗೆ ರೇಂಜಿನ ಎಲ್ಲ ಪೊಲೀಸ್ ಸ್ಟೇಷನ್ಗಳ ಸಿಬ್ಬಂದಿ ಒಳಗೊಂಡ ಒಂದು ಟೀಮ್ ತಯಾರಾಗಿತ್ತು. ಎಲ್ಲ DYSP ತಮ್ಮ ತಮ್ಮ ಸಬ್ ಡಿವಿಷನ್ಗಳಲ್ಲಿ ನಡೆದ ಎಲ್ಲ ಟೂ ವೀಲರ್ ಆಕ್ಸಿಡೆಂಟ್ ಕೇಸುಗಳನ್ನು ತೆಗೆಸಿ ಅವುಗಳಲ್ಲಿ ರಾತ್ರಿ ಹೊತ್ತು ಮತ್ತು ಅನುಮಾನಾಸ್ಪದವಾಗಿ ಕಂಡ ಹೆಚ್ಚು ಕಡಿಮೆ 40 ಫೈಲ್ಗಳನ್ನು ಆ ರಿವ್ಯೂ ಮೀಟಿಂಗ್ಗೆ ತಂದಿದ್ದರು. ರಿವ್ಯೂ ಮೀಟಿಂಗ್ ನಂತರ ಜಯಪ್ರಕಾಶ್ ಅವರು ಮೂವರು SPಗಳ ಜೊತೆಗೆ ಕುಳಿತು ತಾವು ಹೊಸದಾಗಿ ನೇಮಿಸಿದ ಟೀಮ್ ಜೊತೆ ಮೀಟಿಂಗ್ ಮಾಡಿದರು. ಯಾವುದೇ ಹೆಚ್ಚಿನ ವಿವರಗಳಿಲ್ಲದೆ 40 ಕೇಸ್ ಫೈಲ್ಗಳನ್ನು ಹಿಡಿದುಕೊಂಡ ಹೊಸ ಟೀಮ್ ಅಲ್ಲಿಂದ ಹೊರಟಿತು. ಮುಂದಿನ 2 ಕಾಲ ಟೀಮಿನ ಹೆಚ್ಚಿನ ಸಮಯವೆಲ್ಲ ಫಾರೆನ್ಸಿಕ್ ಲ್ಯಾಬೊರೇಟರಿ ಮತ್ತು ಪೋಸ್ಟ್ಮಾರ್ಟಮ್ ಮಾಡಿದ ಡಾಕ್ಟರ್ಗಳ ಹಿಂದೆ ಸುತ್ತುವುದರಲ್ಲೇ ಕಳೆದಿತ್ತು. ಪೊಲೀಸರ ಅನುಮಾನ ಸುಳ್ಳಾಗಿರಲಿಲ್ಲ. ಹೆಲ್ಮೆಟ್ಗಳ ಹಿಂಭಾಗ ಪುಡಿಯಾಗಿದ್ದೆಲ್ಲ ಯಾವುದೋ ರಾಡಿನಿಂದ ಹೊಡೆದದ್ದರಿಂದ ಆಗಿದ್ದೇ ಹೊರತು ಸವಾರರು ನೆಲಕ್ಕೆ ಬಿದ್ದಾಗ ಅಲ್ಲ. ಪೋಸ್ಟ್ಮಾರ್ಟಮ್ ಮಾಡಿದ್ದ ಡಾಕ್ಟರ್ಗಳು ಸಹ ಅದನ್ನೇ ಹೇಳುತ್ತಿದ್ದರು. ಹೆಚ್ಚಿನ ಬಾರಿ ಹಾಗೆ ಬಿದ್ದ ಏಟುಗಳು ಸವಾರರ ಎಡಭಾಗದಿಂದ ಬಿದ್ದಿದ್ದವು. ಈಗ ಮುಂದಿದ್ದ ಪ್ರಶ್ನೆ ಎಂದರೆ ಈ ದರೋಡೆ ಮಾಡುತ್ತಿದ್ದವರು ಯಾರು ಎನ್ನುವುದು. ಆಗ ನಂದಿ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶದಲ್ಲಿ
ಅಂಬಾಸಿಡರ್ ಕಾರಿನಲ್ಲಿ ಓಡಾಡುತ್ತಿದ್ದ ನಾಲ್ಕು ಜನರ ಒಂದು ಗುಂಪು ಕೆಲವು ರಾಬರಿಗಳನ್ನು ಮಾಡುತ್ತಿತ್ತು. ಕೆಲವೊಮ್ಮೆ ಬೈಕುಗಳಿಗೆ ಗುದ್ದಿ ಬೀಳಿಸಿದ್ದೂ ಇತ್ತು. ಯಾರೂ ಸತ್ತ ಉದಾಹರಣೆಗಳಿರಲಿಲ್ಲ. ಅವರು ಒಂದೆರಡು ಬಾರಿ ಅರೆಸ್ಟ್ ಕೂಡ ಆಗಿದ್ದರು. ಹಾಗಾಗಿ ಅವರ ಜಾಡು ಹಿಡಿದು ಪೊಲೀಸರು ಹೊರಟರು. ಆ ನಾಲ್ವರಲ್ಲಿ ಒಬ್ಬನು ಆಂಧ್ರಪ್ರದೇಶದ ಜೈಲಿನಲ್ಲಿ ಇರುವುದು ಪೊಲೀಸರಿಗೆ ಗೊತ್ತಾಯಿತು. ಅವನ ಮೂಲಕ ಇನ್ನೂ ಮೂವರು ತಲೆ ತಪ್ಪಿಸಿಕೊಂಡು ಮುಂಬೈ ಕಡೆಗೆ ಹೋಗಿದ್ದಾರೆ ಎನ್ನುವುದು ಗೊತ್ತಾಯಿತು. ಹಾಗಾಗಿ ಅಂಬಾಸಿಡರ್ ಗ್ಯಾಂಗ್ ಹೆಸರು ಕೈಬಿಡಬೇಕಾಯಿತು. ಪೊಲೀಸರು ಹೀಗೇ ಮಾಹಿತಿ ಕಲೆ ಹಾಕುತ್ತಿದ್ದಾಗ ನಂದಿಬೆಟ್ಟ, ಹೊಸಕೋಟೆ ಮುಂತಾದ ಪ್ರದೇಶಗಳ ಸುತ್ತಮುತ್ತ ಕೆಲವು ಮಾಹಿತಿ ಸಿಕ್ಕಿತು. ರಾತ್ರಿ ಹೊತ್ತು ಹೈವೇಗಳಲ್ಲಿ ತಮಗಾದ ಅನುಭವಗಳನ್ನು ಹಂಚಿಕೊಳ್ಳುವಾಗ ಕೆಲವರು ಒಂದು ಯಮಹಾ ಬೈಕಿನ ವಿಷಯ ಹೇಳಿದರು. ರಾತ್ರಿ ಹೊತ್ತು ತಾವು ಹೈವೇಗಳಲ್ಲಿ ಬರುವಾಗ ಹಿಂದಿನಿಂದ ಯಮಹಾ ಬೈಕ್ ಎಡದ ಕಡೆಯಿಂದ ತಮ್ಮನ್ನು ಓವರ್ಟೇಕ್ ಮಾಡಿ ಹೋಗಿದೆ. ಸಾಧಾರಣ ವೇಗದಲ್ಲೇ ಬರುತ್ತಿದ್ದ ಈ ಬೈಕ್ ಒಮ್ಮೆಲೇ ವೇಗ ಹೆಚ್ಚಿಸಿಕೊಳ್ಳುತ್ತದೆ. ತಮ್ಮನ್ನು ದಾಟುವ ಹೊತ್ತಿನಲ್ಲಿ ಬೈಕಿನ ಹಿಂದೆ ಕುಳಿತವನು ಏನನ್ನೋ ಬೀಸಿದಂತಾಗಿತ್ತು. ಆದರೆ ಆ ಬೈಕಿಗೆ ಜಾಗ ಕೊಡಲು ತಾವು ರಸ್ತೆಯ ಮಧ್ಯದ ಕಡೆಗೆ ಹೋಗಿದ್ದರಿಂದ ಅದು ತಮಗೆ ತಾಗಿರಲಿಲ್ಲ ಎಂದು ಅವರಿಗೆ ಅನಿಸಿದೆ. ಒಂದೇ ಕ್ಷಣದಲ್ಲಿ ನಡೆದ ಆ ಘಟನೆ ನಿಜವೇ ಅಥವಾ ತಮ್ಮ ಭ್ರಮೆಯೇ ಎಂದು ಅನ್ನಿಸುವಷ್ಟು ವೇಗವಾಗಿ ನಡೆದಿದೆ. ಮತ್ತು ಆ ಯಮಹಾ ಬೈಕ್ ಮಾತ್ರ ನಿಲ್ಲಿಸದೆ ವೇಗವಾಗಿ ಹೋಗಿದೆ. ಪೊಲೀಸ್ ಟೀಮಿಗೆ ಮಾತ್ರ ಇದೊಂದು ದೊಡ್ಡ ಸುಳಿವಾಗಿ ಪರಿಣಮಿಸಿತು. ಏಕೆಂದರೆ ಈ ತರಹದ ಅನುಭವ ಬಹಳಷ್ಟು ಜನರಿಗೆ ಆಗಿತ್ತು. ಹೆಚ್ಚಿನವರು ತಮಗೆ ರಾತ್ರಿ ವೇಳೆ ಭ್ರಮೆ ಎಂದೇ ನಂಬಿದ್ದರು. ಆದರೆ ಎಲ್ಲರಿಗೂ ಚೆನ್ನಾಗಿ ನೆನಪಿದ್ದದ್ದು ಅದು ಯಮಹಾ ಬೈಕ್ ಎನ್ನುವುದು, ಮತ್ತು ಬೈಕ್ನಲ್ಲಿ ಇಬ್ಬರು ತಲೆಗೆ ಹೆಲ್ಮೆಟ್ ಹಾಕಿದ್ದರು ಎನ್ನುವುದು. ಹಾಗೆಯೇ ಚನ್ನಪಟ್ಟಣದ ಹತ್ತಿರ ಪಿತಕಿತ ಬೇಳೆ ಮತ್ತು ಅವಳ ಅಳಿಯ ಕೊಲೆಯಾದ ಜಾಗದಲ್ಲಿ ಇದ್ದ ಇನ್ನೊಂದು ಟೈರ್ ಮಾರ್ಕ್ ಯಮಹಾ ಬೈಕ್ ತರಹದ 100cc ಬೈಕಿನಲ್ಲಿ. ಇಷ್ಟರ ಮಧ್ಯೆ ಪೊಲೀಸರು ಇನ್ನೊಂದು ವಿಷಯ ಗಮನಿಸಿದ್ದರು. ಈ ರಾಬರಿ ಯತ್ನಗಳು ಹೊಸಕೋಟೆ ನಂದಿಬೆಟ್ಟದ ರಸ್ತೆಗಳಲ್ಲಿ ಆದಷ್ಟು ಮೈಸೂರು ರಸ್ತೆ, ನೆಲಮಂಗಲ ರಸ್ತೆಗಳಲ್ಲಿ ಆಗಿರಲಿಲ್ಲ. ಹಾಗಾಗಿ ಈ ಕೆಲಸ ಮಾಡುತ್ತಿರುವವರು ಬೆಂಗಳೂರಿನ ಒಳಗೆ ಹೊಸಕೋಟೆ ಅಥವಾ ನಂದಿಬೆಟ್ಟದ ರಸ್ತೆಗೆ ಹತ್ತಿರವಾದ ಯಾವುದಾದರೂ ಬಡಾವಣೆಯಲ್ಲಿ ಇರುತ್ತಾರೆ ಎನ್ನುವುದು. ಆದರೆ ಅವರ ಹೆಸರು ಅಥವಾ ಇರುವ ಜಾಗದ ಬಗ್ಗೆ ಯಾವುದೇ ಸುಳಿವಿರಲಿಲ್ಲ. ತಕ್ಷಣವೇ ಪೊಲೀಸರು ಬೆಂಗಳೂರಿನ ಹೊರವಲಯದಲ್ಲಿ ರಾತ್ರಿ ಹೊತ್ತಿನ ತಪಾಸಣೆ ಹೆಚ್ಚಿಸಿದರು. ಅವರ ಗುರಿಯೆಲ್ಲ ಯಮಹಾ ಬೈಕಿನ ಮೇಲೆ ಬರುವ ಹೆಲ್ಮೆಟ್ ಹಾಕಿರುವ ಸವಾರರ ಮೇಲಿತ್ತು. ಒಂದು ದಿನ ರಾತ್ರಿ 11 ಗಂಟೆಯ ಹೊತ್ತಿಗೆ ಹೊಸಕೋಟೆ ಇನ್ಸ್ಪೆಕ್ಟರ್ ಶ್ರೀಧರ ಮೂರ್ತಿ ಹೈವೇ ಮೇಲೆ ಕಾಯುತ್ತಿದ್ದರು. ಬೆಂಗಳೂರು ಕಡೆಯಿಂದ ಒಂದು ಬೈಕ್ ಬರುವುದು ಕಂಡ ತಕ್ಷಣವೇ ಅದನ್ನು ನಿಲ್ಲಿಸುವಂತೆ ತಮ್ಮ ಜೊತೆ ಇದ್ದ ಕಾನ್ಸ್ಟೇಬಲ್ಗೆ ಹೇಳಿದರು. ಹತ್ತಿರ ಬರುತ್ತಿದ್ದಂತೆಯೇ ಪೊಲೀಸ್ ಜೀಪ್ ನೋಡಿದ ಬೈಕ್ ಹಿಂದಕ್ಕೆ ತಿರುಗಿ ಜೋರಾಗಿ ಹೋಗಲು ಆರಂಭವಾಯಿತು. ಜೀಪ್ ಹತ್ತಿದ ಶ್ರೀಧರ ಮೂರ್ತಿ ಆ ಬೈಕನ್ನು ಹಿಂಬಾಲಿಸಲು ಆರಂಭಿಸಿದರು. ಬೈಕ್ ಸ್ವಲ್ಪ ಹತ್ತಿರವಾಗುತ್ತಿದ್ದಂತೆಯೇ ಅದು ಯಮಹಾ ಬೈಕ್ ಮತ್ತು ಅದರಲ್ಲಿದ್ದ ಇಬ್ಬರೂ ಹೆಲ್ಮೆಟ್ ಹಾಕಿರುವುದು ಗೊತ್ತಾಯಿತು. ಜೀಪಿನ ಲೈಟಿನಲ್ಲಿ ಹಿಂಬದಿ ಕುಳಿತವನ ತೊಡೆಯ ಮೇಲೆ ಏನೋ ಹೊಳೆದಂತಾಯಿತು. ಅದನ್ನು ಸೂಕ್ಷ್ಮವಾಗಿ ನೋಡಿದ ಶ್ರೀಧರ ಮೂರ್ತಿಗೆ ಅದು ಬೈಕಿನ ಕ್ರ್ಯಾಶ್ ಗಾರ್ಡ್ ರಾಡ್ ಎನ್ನುವುದು ಗೊತ್ತಾಯಿತು. ಅಂದರೆ ಬೇರೆ ಬೈಕಿನವರಿಗೆ ಹೊಡೆಯಲು ಇವರು ಉಪಯೋಗಿಸುವುದು ತಮ್ಮ ಬೈಕಿನ ಕ್ರ್ಯಾಶ್ ಗಾರ್ಡ್ ರಾಡ್ ಎನ್ನುವುದು ಅರ್ಥವಾಯಿತು. ತಕ್ಷಣವೇ ತಮ್ಮ ಡ್ರೈವರ್ಗೆ ಇನ್ನೂ ವೇಗವಾಗಿ ಹೋಗಿ ಆ ಬೈಕ್ಗೆ ಡಿಕ್ಕಿ ಹೊಡೆದು ಬೀಳಿಸಲು ಹೇಳಿದರು. ಬೈಕ್ಗೆ ಡಿಕ್ಕಿ ಹೊಡೆಯುವಷ್ಟು ಹತ್ತಿರ ಹೋಗುತ್ತಿದ್ದಂತೆಯೇ ಬೈಕಿನ ಸವಾರ ಅಡ್ಡಾದಿಡ್ಡಿ ಓಡಿಸಿ ತಪ್ಪಿಸಿಕೊಳ್ಳುತ್ತಿದ್ದ. ಈ ಸಿನಿಮೀಯ ಚೇಸ್ ನಡೆಯುವಾಗಲೇ ಅವರು ಹೈವೇಯಲ್ಲಿರುವ ಭಟ್ಟರಹಳ್ಳಿ ತಲುಪಿದ್ದರು. ಆ ಸಮಯದಲ್ಲೇ ಹತ್ತಿರದ ಸಿನಿಮಾ ಟಾಕೀಸ್ನಲ್ಲಿ ಸೆಕೆಂಡ್ ಶೋ ಸಿನಿಮಾ ಬಿಟ್ಟಿತ್ತು. ಸಿನಿಮಾಗೆ ಹೋಗಿದ್ದ 4-5 ಜನ ರಸ್ತೆ ದಾಟುತ್ತಿದ್ದರು. ಬೈಕ್ ಸವಾರ ಅವರ ಮಧ್ಯದಲ್ಲೇ ಬೈಕ್ ನುಗ್ಗಿಸಿಕೊಂಡು ಹೋದ. ಅವರಿಗೆ ಎಲ್ಲಿ ಡಿಕ್ಕಿ ಹೊಡೆಯುತ್ತೇನೋ ಎನ್ನುವ ಧಾವಂತದಲ್ಲಿ ಡ್ರೈವರ್ ಜೀಪನ್ನು ಎಡಕ್ಕೆ ತಿರುಗಿಸಿದವನೇ ಜೋರಾಗಿ ಬ್ರೇಕ್ ಹಾಕಿದ. ಯಾರಿಗೂ ತಾಗದ ಜೀಪು ಪಕ್ಕದ ಫುಟ್ಪಾತ್ ಹತ್ತಿ ನಿಂತಿತು. ಸಿನಿಮಾ ಟಾಕೀಸ್ಗೆ ಬಂದ ಜನರೆಲ್ಲ ಪೊಲೀಸ್ ಜೀಪಿಗೆ ಏನೋ ಆಯಿತು ಎಂದುಕೊಂಡು ಜೀಪನ್ನು ಸುತ್ತುವರೆದರು. ಜನಗಳು ಪೊಲೀಸರಿಗೆ ಏನಾಗಿದೆ ಎಂದು ವಿಚಾರಿಸಿಕೊಳ್ಳುವ ಹೊತ್ತಿಗೆ ಶ್ರೀಧರ್ ಮೂರ್ತಿ ಜೀಪಿನಿಂದ ಇಳಿದು ನಿಸ್ಸಹಾಯಕರಾಗಿ ಬೈಕ್ ಹೋದ ದಿಕ್ಕಿನತ್ತ ನೋಡುತ್ತಾ ಕೈ ಹಿಸುಕಿಕೊಳ್ಳುತ್ತಿದ್ದರು. ತಿಂಗಳುಗಟ್ಟಲೆ ನಿದ್ದೆಗೆಟ್ಟು ಹೈವೇಯಲ್ಲಿ ಸರಣಿ ಕೊಲೆ ಮಾಡಿದವರನ್ನು ಬೆನ್ನು ಹತ್ತಿದ ಪೊಲೀಸರಿಗೆ ಅದೃಷ್ಟ ಕೊನೆಗಳಿಗೆಯಲ್ಲಿ ಕೈಕೊಟ್ಟಿತ್ತು. ಹೈವೇ ಕೊಲೆಗಾರರು ಇನ್ನೂ ಮುಕ್ತವಾಗಿ ಓಡಾಡಿಕೊಂಡಿದ್ದಾರೆ. ಮುಂದೇನಾಯಿತು? ಸೆಂಟ್ರಲ್ ರೇಂಜ್ ಪೊಲೀಸರಿಗೆ ಮತ್ತೆ ಅದೃಷ್ಟ ಕುಲಾಯಿಸಿತೆ ಅಥವಾ ಬೇರೆಯವರಿಗೆ ಅದೃಷ್ಟ ಕುಲಾಯಿಸಿತೆ? ಕೇಳಿ ಕೇಸ್ 7 ಎಪಿಸೋಡ್ 2 ಕಿಲ್ಲಿಂಗ್ ಮೆಷಿನ್.
This episode is brought to you by MTR Seattle. Indulge in the timeless legacy of MTR restaurants and savor their South Indian vegetarian cuisines, which is a true culinary journey. And Maya Publishing. Turn your literary dreams into reality with Maya Publishing, where your story finds its voice and comes into life in print. Script and story by Vinay Madhav. Narrated by Nandakumara GK. Sound design, recording, mixing and mastering by Yatish Pujari and Manoj Karthik and Satish at Haribo Creation Studio, Bangalore. Directed by Ratisha B.R. Executive producer Vinay Madhav and produced by Human Podium. Podcast is based on true stories and real life events. While we strive for accuracy and authenticity, certain aspects such as dialogue, pacing and narrative sequence may have been enhanced or reconstructed for dramatic and entertainment purposes. Our intention is to provide a compelling and engaging listening experience while staying true to the essence of the stories being told. Keep in mind that some details may have been altered and condensed for storytelling reasons. We may refer to specific individuals or groups by their names in order to share stories, insights, or historical accounts. These references are intended to provide context and understanding and are based on publicly available information. We want to emphasize that these references are made solely for the purpose of providing accurate information and fostering a deeper understanding of our culture and society. We strive to approach these discussions with sensitivity and a commitment to treat all individuals and their stories with respect and sensitivity. This is made it very clear that this podcast is not with intent to hurt, disrespect, or encourage any person or people, institution or community whatsoever.